பட்டை பண்ண கோதுரை என்ன எடுத்து கேட்கற நீ உச்சர் அவனுக்கே கேடுது மத்த வந்து கேடுத்த உச்சி திருக்கோள் அவனு போய் ஆகில்ல கேடுதான் உச்சனா இப்படித்தான் அதில் மனுஷனு கேடுப்ப கேத்துக்க புத்தி கொட்டுறது இவத்து மனுஷனு கொட்டுற மனுஷனே என்ன சதுபயோகம் மாடக்கூடாது ஹோதரு பாழ தப்பாது மோஹாத் அது பகவந்த் உபயோகிஸ்தான மோஹாத் ತಿಳುವಳಿಕೆ ಇಲ್ಲದೇನೆ ಯಾವ ಕರ್ಮ ತ್ಯಾಗವನ್ನು ಮಾಡ್ತಾನಲ್ಲ ಅದನ್ನು ತಾಮಸ ತ್ಯಾಗ ಅಂತ ಕರೀತಾರೆ ಹೊರತು ಅದೆಂದೂ ತ್ಯಾಗವಾಗೋದೇ ಇಲ್ಲ. ದುಃಖ ಮಿತ್ತೇವ ಯತ್ಕರ್ಮ ಕಾಯಕ್ಲೇಶ ಭಜಾತ್ ತ್ಯಜೇತ್ ಸಕೃತ್ವ ರಾಜಸ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಮುಂದಿನ ಮಾತು ಇದು ಬಹಳ ವಿಚಿತ್ರ ಕೇಳಿದ್ದು. ದುಃಖ ಮಿತ್ತೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್ ಅದು ಕರ್ಮ ತ್ಯಾಗ ಮಾಡಿಬಿಡ್ತಾನೆ. ಅದಕ್ಕೆ ಗೊತ್ತೇನು ಈ ಭಾರಿ ಕಷ್ಟ ರೀ ಅದಕ್ಕೆ ಮಾಡೋದಿಲ್ಲ ಅಂತ ಹೇಳಿ ಭಾರಿ ಕಷ್ಟ ನೋಡಿದ್ರ ಅವನೇನು ಮಾಡ್ದ ಪೂರ್ತಿ ಬಿಟ್ಟೇ ಬಿಟ್ಟ ಅವನು ಮಾಡಲೇಬಾರ್ದು ಅಂತ ಬಿಟ್ಟುಬಿಟ್ಟ ಅವನು ಬೇರೆ ಅವನು ಇವನು ಹಾಗೆಲ್ಲ ಮಾಡಬೇಕು ಭಾರಿ ಕಷ್ಟ ಆಗತ್ತೆ ಬಿಟ್ಟುಬಿಡ್ತೇನೆ ಅಂತ ಹೇಳಿದ. ತುಂಬ ಸ್ಟೂಡೆಂಟ್ಸ್ ಯಾತಕ್ಕೆ ಓದೋದಿಲ್ಲ ಏ ಭಾರಿ ಕಷ್ಟ ಯಾರು ಓದ್ತಾ ಕೊಡ್ತಾರೆ ಪಾಸ್ ಪೂರ್ತಿ ಅಡ್ಜಸ್ಟ್ ಮಾಡಿಬಿಟ್ರೆ ಸಾಕು ತುಂಬ ಕಷ್ಟ ಆ ಥರ ಯೋಚನೆ ಮಾಡುತ್ತೆ. ಯಾಕೆ ಸತ್ಯವನ್ನು ಯಾವಾಗಲೇ ಏ ಭಾರಿ ಕಷ್ಟ ವ್ರತ ಯಾಕೆ ಮಾಡೋದಿಲ್ಲ ಭಾರಿ ಕಷ್ಟ ಏಕಾಸ ಯಾಕೆ ಮಾಡಿದ್ರೆ ಭಾರಿ ಕಷ್ಟ ಭಾರಿ ಕಷ್ಟ ಕಾಯ ಕ್ಲೇಶ ಭಯಾತ್ಯಜೆ ಕಾಯ ಅಂದರೆ ದೇಹ ದೇಹಕ್ಕೆ ಬಹಳ ನೋವು ಆಗುತ್ತೆ ಅದಕ್ಕೆ ನಾವು ಅದು ಮಾಡೋಕ್ಕಾಗೋದಿಲ್ಲ ಬಿಡ್ತಾ ಇದ್ದಾನೆ ಅವನು ಗೊತ್ತಿಲ್ಲದೆ ಪೂರ್ತಿ ಬಿಟ್ಟವನು ಅವನು ಇವನು ಗೊತ್ತಿದ್ದು ಬಿಟ್ಟವನು. ದುಃಖ ಮಿತ್ತೇವ ಯತ್ಕರ್ಮ ನನಗೆ ದುಃಖಕ್ಕೆ ಕಾರಣವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಷ್ಟ ಅನ್ನೋ ಕಾರಣಕ್ಕೋಸ್ಕರ ಬಿಡ್ತಾನಲ್ಲ ಸಾಧ್ಯ ಇಲ್ಲ. ಕಾರ್ತಿಕ ಸ್ನಾನ ಮಾಡಿ ಬೆಳಗ್ಗೆ ಎದ್ದು ಆಗೋದಿಲ್ಲ ಚಳಿ ತಡೆಯೋದಿಲ್ಲ ಅಂತ ಹೇಳ್ತಾರೆ. ತಣ್ಣೀರು ಸ್ನಾನ ಮಾಡಿ ಆಗೋದೇ ಇಲ್ಲ. ತಣ್ಣೀರು ತಮಾಷೆ ಅಂದರೆ ತುಂಬ ಆರೋಗ್ಯಕರವಾದ ಅದು ಒಂದೇನೆ ಇವನು ಇಪ್ಪತ್ತು ಅದು ಅಷ್ಟೆಲ್ಲ ಜಾಗಿ ಮಾಡಿಕೊಡೋದು ಬಂದು ತಣ್ಣೀರು ಸ್ನಾನ ಮಾಡಿಬಿಟ್ಟ ಅಂದರೆ ವಿಶೇಷ ಅವರಿವು ಎಂಟೈರ್ ಬಾಡಿ ಬ್ಲಡ್ ಸರ್ಕಲ್ ಯಾವಾಗಲೂ ಕೂಡ ಯಾವಾಗ ತಣ್ಣೀರು ಬೀಳುತ್ತೆ ಸ್ವಲ್ಪ ಕೂಲ್ ಆಗುತ್ತೆ. ಆಗ ಅದೇನು ಮಾಡಬೇಕೀಗ ಬ್ಯಾಲೆನ್ಸ್ ಮಾಡಬೇಕು ಹೀಟನ್ನು. ಬ್ಲಡ್ ಸರ್ಕಲ್ ಜೋರ ಬ್ಲಡ್ ಸರ್ಕಲ್ ಶುರುವಾಗುತ್ತೆ. ಶುರುವಾದ ತಕ್ಷಣ ಎಂಟೈರ್ ಬಾಡಿ ಆ್ಯಕ್ಟಿವ್ ಆಗಿಬಿಡುತ್ತೆ. ಸೆಂಟರ್ ಅದು ಬ್ರೈನ್ ಸೆಂಟರ್ ಆದ್ದರಿಂದ ಕಂಪ್ಲೀಟ್ ಇದಾಗಿಬಿಡುತ್ತೆ. ಶಾಸ್ತ್ರ ಹೇಳುತ್ತದೆ ತಲೆಗೆ ತಣ್ಣೀರು ಹಾಕಿ ಕಾಲಿಗೆ ಬಿಸಿನೀರು ಹಾಕಿ ಅಂತ ಹೇಳಿದ್ದಾರೆ. ಉಲ್ಟಾಪಟ್ಟ ತಲೆ ಬಿಸಿನೀರು ಕಾಲಿಗೆ ತಣ್ಣೀರು ಹಾಕೊಂಡ್ಬಿಡ್ತಾರೆ. ಎಲ್ಲ ಉಲ್ಟಾಪಟ್ಟ ಅವರ ಮಾಡ್ತೇವೆ. ಕಾಲಿಗೆ ತಣ್ಣೀರಲ್ಲ ಕಾಲಿಗೆ ಬಿಸಿನೀರು ಹಾಕಬೇಕು ತಲೆಗೆ ತಣ್ಣೀರು ಹಾಕಬೇಕು ಅಂತ ಹೇಳ್ತಾರೆ. ತಲೆಗೆ ತಣ್ಣೀರು ಹಾಕಬೇಕು ಆಗ ಅಲ್ಲಿ ಬ್ಲಡ್ ಸರ್ಕಲ್ ಭಾಳ ಆಕ್ಟಿವೇಟ್ ತುಂಬ ಇದಾಗಿರಬೇಕಾದ ಜಾಗ ಅಲ್ಲಿ ಒಂದು ಹಾಕಿದರೆ ಇಡೀ ದೇಹ ಪೂರ್ತಿ ಆಕ್ಟಿವೇಟ್ ಆಗತಕ್ಕಂಥ ಜಾಗ ತಣ್ಣೀರು ಸ್ನಾನ ಅಂಬೋದು. ಕೆಲವು ತಣ್ಣೀರು ಸ್ನಾನ ಮಾಡ್ತಾರೆ ಪಾಪ ನಿಮ್ಮಲ್ಲಿ ಏನು ಗೀಜರ್ ಇಲ್ವಾ ಅಂತ ಕೇಳೋದು, ಫ್ರಿಜ್ ಇಲ್ವಾ ಸೋಲಾರ್ ಇಲ್ಲ ಅಂತ ಕೇಳೋದು. ಅದು ಇಲ್ಲದಕ್ಕೆ ಮಾಡೋದಲ್ಲ ಅದು, ಅದು ಮಾಡೋದು ಮಾಡಲೇಬೇಕು ಅಂತ ಮಾಡೋದೇ ಹೊರತು ಬೇರೆ ಅಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ ನಮ್ಮ ನಿತ್ಯ ಜೀವನದಲ್ಲಿ ಆಯುರ್ವೇದವ್ರನ್ನ ಕೇಳಿ ಕರೆಕ್ಟಾಗಿದೆ ಎಲ್ಲ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಆಯುರ್ವೇದ ಪೂರ್ತಿ ಪ್ರೂವ್ ಮಾಡಿದೆ. ಏನೇನು ನಿಷಿದ್ಧ ಪದಾರ್ಥ ಯಾಕೆ ಬೇಡ ಅಂತ ಹೇಳಿದ್ದಾರೆ ಅವ್ರು ಕಾರಣ ಕೊಡ್ತಾರೆ, ಏನೇ ನಿಯಮಗಳನ್ನು ಹೇಳಿದ್ದಾರೆ ಅದು ಕಾರಣ ಕೊಡ್ತಾರೆ. ಅದನ್ನೆಲ್ಲ ಯೋಚನೆ ಮಾಡಿದರೆ ಬಹಳ ಮುಖ್ಯ. ನಾವು ಖಾಲಿ ತಣ್ಣೀರು ಹಾಕಿಬಿಡ್ತೇವಲ್ಲ ಆ ಕಡೆ ಬ್ಲಡ್ ಸರ್ಕ್ಯುಲೇಟ್ ಶುರುವಾಗುತ್ತೆ, ಆ ಕಡೆ ಹೊರಗೆ ಶುರುವಾಗುತ್ತೆ. ಅಲ್ಲಿ ಹೋಗಬಾರ್ದು, ಇಲ್ಲಿ ಬರಬೇಕು ಯಾವಾಗಲೂ, ಇಲ್ಲಿ ಬಂದು ಸಪ್ಲೈ ಆಗಬೇಕು. ಮೇನ್ ಪಂಪ್ ಇರೋದು ಹಾರ್ಟ್ ಜ್ವರಿ ಇರಬೇಕು, ಹೆಡ್ ಸರಿ ಇರಬೇಕು. ಆ ಬುಡದ್ದೆಲ್ಲ ಆಟೋಮೆಟಿಕಲಿ ಸೆಟ್ರೇಟ್ ಆಗಿಬಿಡುತ್ತೆ. ಇಲ್ಲ ಹೋದ್ರೆ ತಪ್ಪಾಗೋದು. ಈ ಗಿಡಕ್ಕೆ ನೀರು ಹಾಕಬೇಕಾದ್ರೆ ಹೇಗೆ ಬುಡಕ್ಕೆ ಹಾಕ್ತೇವಲ್ಲ ಹಾಕಿ, ಬುಡಕ್ಕೆ ನೀರು ಹಾಕಿದರೆ ಎಂಟೈರ್ ಟ್ರೀಗೆ ಹೇಗೆ ಅದು ನೀರು ಮುಟ್ತದೋ ಹಾಗೆ ತಲೆಗೆ ಹಾಕ್ತಕ್ಕಂಥದ್ದು ಇಡೀ ದೇಹಕ್ಕೆ ಪೂರ್ತಿ ಮುಟ್ತಕ್ಕಂಥ ಶಕ್ತಿ ಇದೆ. ಇದೆಲ್ಲ ಯಾಕೆ ಮಾಡೋದಿಲ್ಲ? ದುಃಖ ಮಿತ್ತೇವ ಯತ್ಕರ್ಮ, ಏ ಭಾರಿ ಕಷ್ಟ ಆಗುತ್ತೆ, ಚಳಿ ತಡ್ಕೊಳ್ಳೋದು ಕಷ್ಟ, ಅದರಿಂದ ಮಾಡೋದಿಲ್ಲ. ಚಳಿ ತಡ್ಕೊಳ್ಳೋದು ಕಷ್ಟ, ಆಮೇಲೆ ಆರೋಗ್ಯ ಕೆಡಿಸ್ಕೊಂಡು ಎಷ್ಟು ಒತ್ತಾಡ್ತೀವಿ ಅದನ್ನು ಯೋಚಿಸಿ. ಯಾವ್ದು ಕಷ್ಟ ಜಾಸ್ತಿ ಈಗ? ಈ ಕಷ್ಟ ಓದೋ ಕಷ್ಟ ಸುಲಭ, ಫೇಲ್ ಆದ ದುಃಖ ಪಡೋ ಕಷ್ಟ ಎಷ್ಟು ಕೆಟ್ಟದಿ? ಮತ್ತೆ ಮರ್ಯಾದೆ ಹೋಯಿತು, ಇದು ಹೋಯಿತು, ಜೀವನ ಹಾಳಾಯಿತು. ಆ ಕಷ್ಟ ಎಲ್ಲಿ? ಓದಿದ್ರೆ ಎಷ್ಟು ಕಷ್ಟ ಇರುತ್ತೆ, ಆ ಕಷ್ಟದಲ್ಲಿ ಸುಖ ಇದೆ. ಶಾಸ್ತ್ರ ಏನು ಮಾಡ್ಲಿಕ್ಕೆ ಹೇಳುತ್ತೆ? ಕಷ್ಟ ಇರುತ್ತೆ, ಆ ಕಷ್ಟದಲ್ಲಿ ಸುಖ ಇರುತ್ತೆ. ಆದರೆ ಬೇರೆ ಕಷ್ಟ ಇರುತ್ತಲ್ಲ ಅದು ಬರೀ ಕಷ್ಟ, ಇನ್ನು ಕಷ್ಟ ಡೆವಲಪ್ ಆಗ್ತಾ ಹೋಗುತ್ತೆ ಹೊರತು ಅದು ಕಡಿಮೆ ಆಗೋದೇ ಇಲ್ಲ. ಆದ್ದರಿಂದ ಕೆಲವು ತುಂಬ ಜನ ಯಾತು ಕೇಳಿ ಸಂಧ್ಯಾವನ್ನು ಯಾಕೆ ಮಾಡೋದಿಲ್ಲ? ಒಳ್ಳೇದಕ್ಕೆಲ್ಲ ಕೂಡ ಉತ್ತರ ಒಂದೇ, ಏ ಭಾರಿ ಕಷ್ಟ ಮಾಡೋದಿಲ್ಲ. ಅದು ರಾಜಸ ತ್ಯಾಗ ಅಂತಾರೆ ಹೊರತು ಅದು ಸಾತ್ವಿಕ ತ್ಯಾಗ ಅಲ್ಲ. ದುಃಖ ಮಿತ್ತೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೆ. ಇವತ್ತು ಜ್ಞಾನ ಕಾರ್ಯ ನಮಗೆ ಬೇಡ, ಅದು ತಾಮಸ ತ್ಯಾಗ. ಯಥ ಪ್ರಕಾರ ತಾಮಸ ತ್ಯಾಗ, ಜ್ಞಾನ ಕಾರ್ಯಕ್ಕೆ ನಾವು ಹೋಗೋದೇ ಇಲ್ಲ, ತಾಮಸ ತ್ಯಾಗ. ನಮಗೆ ಕಷ್ಟ ಅದಕ್ಕೆ ಹೋಗೋದಿಲ್ಲ, ಅದು ರಾಜಸ ತ್ಯಾಗ. ಅದಕ್ಕೆ ಹೇಳ್ತಾನೆ ಅರ್ಜುನ, ಇದು ಯಾವುದು ಸರಿಯಲ್ಲ. ನಿಜವಾಗಲೂ ಕೂಡ ತ್ಯಾಗ ಅಂದರೆ ಯಾವುದು ಗೊತ್ತಾ? ತಾತ್ವಿಕ ತ್ಯಾಗ ಆಗೋದು. ನಿಯತಂ ಸಂಘರಹಿತಂ ಅರಾಗ ದ್ವೇಷ ಸಹಕೃತಂ ಅಂತ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲಿ ಹೇಳ್ತಾನೆ. ಪ್ರತಿಯೊಂದು ಏನು ಮಾಡಬೇಕು? ಸಂಘಂ ಕಾರ್ಯಮಿತ್ತೇವ ಯತ್ಕರ್ಮ ನಿಯತಂ ಕ್ರಿಯತೆರ್ಜುನ ಸಂಘಂ ತ್ಯಕ್ತಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಇದು ಸಾತ್ವಿಕ ತ್ಯಾಗ ಅಂತ ಕರೀತಾರೆ. ಸಾತ್ವಿಕ ತ್ಯಾಗ ಯಾವುದು? ಕಾರ್ಯಮಿತ್ತೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ. ಮಾಡಬೇಕು, ಮಾಡಲೇಬೇಕು, ಅಷ್ಟು ಬೇರೆ ದಾರಿ ಇಲ್ಲ ಅದಕ್ಕೆ. ಮಾಡಬೇಕು, ಆಫೀಸ್ಗೆ ಹೋಗ್ತಿರ್ತಾರೆ ನೋಡಿ, ಯಾವ್ದು ಸ್ಪೆಷಲ್ ಡ್ಯೂಟಿ, ರಾತ್ರಿ 12 ಎಲೆಕ್ಷನ್ ಬಂದ ಕಾಲಕ್ಕಂತೂ ಅಂಥ ಬರೀ ಓಡ್ತಿರ್ತಾರೆ, ಎಲ್ಲ ಹೋಗಿರ್ತಾರೆ, ಏನೇನು ಅನುಕೂಲತೆಗಳೇ ಇರೋದಿಲ್ಲ. ಇಲ್ಲಿ ಬಿಟ್ಟುಬಿಡಿ, ಹಿಮಾಲಯನ ಅಲ್ಲೆಲ್ಲ ಹಾಕಿರ್ತಾರ, ಪೋಲಿಂಗ್ ಸೆಂಟರ್ ಹಾಕಿರ್ತಾರೆ ಅಂತೆಲ್ಲ ಕೂಡ ಅಲ್ಲಿ ಹೋಗ್ಬೇಕಾದ್ರೆ ದಿನಗಟ್ಟಲೆ ವಾಕ್ ಮಾಡಬೇಕು. ಹತ್ರದಲ್ಲಿ ಹೋಗಿರ್ತಾ ಪ್ರಸಕ್ತಿ ದಿನಗಟ್ಟಲೆ ವಾಕ್ ಮಾಡಬೇಕು, ಮತ್ತೆ ವಾಪಸ್ ಬರೋಕ್ಕೂ ದಿನಗಟ್ಟಲೆ ಆಗ್ತದೆ. ಅವ್ರಿಗೆ ನಿಯರೆಸ್ಟ್ ಅಪ್ರೋಚ್ ರೋಡ್ ಅಪ್ರೋಚೇ ಭಾಳ ದೂರ ಇರ್ತದೆ, ಕಷ್ಟಪಟ್ಟು ಹೋಗ್ಲೇಬೇಕು ಅವ್ರು. ಯಾತಕ್ಕೆ ಡ್ಯೂಟಿ, ಎಲೆಕ್ಷನ್ ಡ್ಯೂಟಿ ಅಂತ ಹೇಳ್ತಾರೆ, ಇದು ಕಂಪಲ್ಸರಿ. ಎಲೆಕ್ಷನ್ ಡ್ಯೂಟಿ ಕಂಪಲ್ಸರಿ ಅಂತ ನಮಗೆ ಗೊತ್ತಿದೆ. ಆದ್ರೆ ಅಷ್ಟೇ ಕಂಪಲ್ಸರಿ ನಮಗೆ ಪೂಜೆ, ಭಗವಂತನ ಧ್ಯಾನ ಇವೆಲ್ಲ ಕಂಪಲ್ಸರಿ ಅಂತ ಗೊತ್ತಿಲ್ಲ ಅಂಬೋದೇ ಭಾರಿ ದುರಂತ. ಅದಕ್ಕೆ ಕಾರ್ಯಮಿತ್ತೇವ ಯತ್ ಕರ್ಮ, ಮಾಡಬೇಕು ಅಂದ್ರೆ ಮಾಡಲೇಬೇಕು, ಹೋಗ್ಬೇಕು ಅಂದ್ರೆ ಹೋಗಲೇಬೇಕು. ನಿಯತಂ ಕ್ರಿಯೇಟೆ ಅರ್ಜುನ, ನಿಯತ ಮೇಜ ರೂಲ್, ಅದನ್ನು ಮಾಡಿದರೆ. ಅದಕ್ಕೆ ಆಚಾರ ಹೇಳಿದ್ರು, ಗುರು ಹುಂಸಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಹಿಯ ಸತತಂ. ನಿಯತವಾದ ಕರ್ಮವನ್ನು ಮಾಡಲೇಬೇಕು ಅನ್ನೋ ಭಾವನೆಯಿಂದ ಮಾಡಲೇಬೇಕು. ಅಲ್ಲಿ ಹೇಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಹೋಗ್ತಾರಲ್ಲ, ಚಳಿಗಾಲದಲ್ಲಿ ಹೋಗ್ತಾರಲ್ಲ, ಕಾರ್ತಿರ್ತಾರೆ, ಹಾಗೆ ಮಾಡಬೇಕು. ಆಗ ಚಳಿಯಾಗದ್ರೆ ಹಾಗೆ ಅದೆಲ್ಲ ನಿಜನೇ, ಮಾಡಬೇಕಲ್ಲ ಮಾಡಬೇಕಷ್ಟೇ. ಚಳಿಯಾಗೋದು ನಿಜ, ಬೇಗೆದ್ದಿದ್ದು ಹೌದು, ಎಲ್ಲ ಹೌದು. ಇನ್ಸ್ಪೈಟ್ ಆಫ್ ಆಲ್ ದಟ್ ದೇವ್ರು ಹೇಳಿದ್ದಾನೆ, ಮಾಡಲೇಬೇಕು. ಆಫೀಸರ್ ಹೇಳಿದ್ದಾರೆ ಅಂತ ನಾನು ಹೋಗೋದಾದರೆ ದೇವ್ರು ಹೇಳಿದ್ದಾರೆ ಅಂತ ಯಾಕೆ ಬಿಡೋದು? ನನ್ನ ಆಫೀಸ್ಗಷ್ಟೇ ಬಾಸು, ಭಗವಂತ ಇಡೀ ಬ್ರಹ್ಮಾಂಡಕ್ಕೆ ಬಾಸವು, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅವನ ಮಾತನ್ನು ಕೇಳದೇ ಇರಲಿಕ್ಕಾಗೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡ್ರೆ ಕಾರ್ಯಮಿತ್ತೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ, ಕರ್ಮ ಮಾಡಲೇಬೇಕು. ತ್ಯಾಗ ಏನು ಮಾಡಬೇಕು? ಆ ತ್ಯಾಗ ಮಾಡಬೇಕು. ಸಂಗಂ ತ್ಯಕ್ತಾ ಫಲಂಚೈವ, ಅಭಿಮಾನವನ್ನು ಇಟ್ಕೊಳ್ಬಾರ್ದು, ಫಲವನ್ನು ಇಟ್ಕೊಳ್ಬಾರ್ದು. ಅದನ್ನು ಸಾತ್ವಿಕ ತ್ಯಾಗ ಅಂತಾರೆ ಹೊರತು ಕರ್ಮತ್ಯಾಗ ಅಲ್ಲ. ಕರ್ಮ ಫಲತ್ಯಾಗ ಸಾತ್ವಿಕ, ಅದು ಕೆಲಸನೇ ಮಾಡೋದಿಲ್ಲ. ಬೈತಿರ್ತಾರೆ, ವಾಯು ಬಂದ ಬೈತಾರೆ, ಕೆಲಸ ಮಾಡ್ತಾರೆ, ದುಡ್ಡೇ ತಗೊಳ್ಳೋದಿಲ್ಲ. ಏ ಬಾರಿ ಅವಳು ಭಾಳ ಗೌರವದಿಂದ ಕೆಲಸ ಮಾಡ್ತಾರೆ, ಒಂದು ಪೈಸೆ ಬೇಡ ನನಗೆ, ಎಲ್ಲ ಕೆಲಸ ಮಾಡ್ತಾರೆ. ಅದಕ್ಕೆ ಭಾಳ ಗೌರವ ಜಾಸ್ತಿ, ನನಗೆ ಫಲ ಬೇಡ, ಕೆಲಸ ಮಾಡೋದಿಲ್ಲ. ಯಾಕೆ ಮೊದಲು ಕೆಲಸ ಮಾಡಾಕಿದ್ರೆ ಎಷ್ಟೋ ಜನ ಹೇಳ್ತಿರ್ತಾರೆ ನೋಡಿ, ಲಜ್ಜೆ ತಗೊಂಡ್ರು ಪರವಾಗಿಲ್ಲ, ಕೆಲಸ ಮಾಡ್ತಾನೆ ಅಂತ ಹೇಳ್ತಿರ್ತಾರೆ ಎಷ್ಟೋ ಜನ. ಅಲ್ಲಿ ಅಪ್ರಿಷಿಯೇಷನ್ ಜೊತೆಗೆ ಅದಕ್ಕೇನೆ, ಅದು ಭಾರಿ ನಿಯತ್ತಿನ ಮನುಷ್ಯ, ಅದು ಲಂಚ ತಗೊಳ್ಳೋದು ನಿಯತ್ತಿನ ಮನುಷ್ಯ ಅಂತ. ಅದರ ಒಂದು ವೆರೈಟಿ ಬಂದು ಅದು ಚಿಂತನೆ ಕೆಲಸ ಮಾಡೋದಿಲ್ಲ, ಇನ್ನೊಂದು ಬೇರೆ ಜೊತೆಗೆ ಚಿಂತನೆ ಕೆಲಸ ಮಾಡೋದಿಲ್ಲ, ಚಿಂತನೆ ಕೆಲಸ ಮಾಡ್ತಾನೆ, ಏನು ತಗೊಳ್ಳೋದಿಲ್ಲ, ಎಲ್ಲ ಕೆಲಸ ಮಾಡ್ತಾನೆ. ಅದು ಎಷ್ಟು ಮೇಲೆ ಹೋಗ್ಬಿಡ್ತಾನೆ ಆ ಸಮಯದಲ್ಲಿ, ಈ ಒಂದು ಪೈಸೆ ತಗೊಳ್ಳೋದಿಲ್ಲ, ಒಂದು ಕೆಲಸ ಅವತ್ತಿಗೋಸ್ಕರ ಏನು ಇವತ್ತು ತಡೆ ಮಾಡಬೇಕು, ನಿನ್ನೆ ಫೈಲ್ ರೆಡಿ ಇತ್ತಲ್ಲ ಅಂತ ಹೇಳ್ತಾನೆ. ಅಂಥ ಕೇಸ್ ಎಲ್ಲೆಲ್ಲೂ ಸಿಗ್ತಾ, ಅಪರೂಪಕ್ಕೆ ಸಿಗ್ತಾ ಇರ್ತಾನೆ. ನಿನ್ನೆ ಯಾಕೆ ಬರಲಿ, ನಿನ್ನೆ ರೆಡಿ ಇತ್ತು ನೋಡಿ, ಮೊನ್ನೆ ಕೊಟ್ಟರೆ ನಿನ್ನೆ ರೆಡಿ ಮಾಡಿದ್ದೇನೆ, ಯಾಕೆ ಬರಲಿ ಇವತ್ತು ಬರ್ತೀರಲ್ಲ ಅಂತ ಕೇಳಿದರೆ ಶಾಕ್ ಆಗಬೇಕು. ಕೆಲವು ಎಷ್ಟು ಜವಾಬ್ದಾರಿ ಇಟ್ಕೊಂಡಿರ್ತಾರೆ ಅಂದರೆ, ಅವ್ರ ಹತ್ರ ಒಂದು ಲೆಟರ್ ಬಂತು ಅಂತಕ್ಕಂದರೆ ಅದು ರೆಡಿ ಮಾಡೇ ಹೋಗಬೇಕು ಅವ್ರ ಮನೆಗೆ. ಇಲ್ಲದೆ ಹೋದರೆ ನಾಳೆ ಬಂದು ಇನ್ನೂ ಆಗಿಲ್ಲ ಅಂತ ಕೇಳಿದ್ರೆ ಅವಮಾನ ಇದ್ದಾಗ ಲೆಕ್ಕ. ಓ, ಇನ್ನೂ ಸತ್ ಬರಹ ಮಾಡಿಬಿಟ್ವಲ್ಲ, ಭಾರಿ ತಪ್ಪು ಮಾಡಿದ್ವಿ ನಾವೀಗ. ಅದು ವಯಸ್ಸಾದ ಹೋಗಿಬಿಟ್ರು ಅಂತೂ ಪಾಪ, ಅವ್ರು ಬಂದು ಇಲ್ಲಿ ಇವರಂತೂ ಯಾವ ಕಡೆ ನೋಡ್ಕೊಂಡು ಇಲ್ಲವಾಗ ಅಂತ ಕಳಿಸ್ಬಿಡ್ತಾನೆ ಆ ಕಡೆ. ಎಷ್ಟು ಕಷ್ಟಪಟ್ಟು ಬಂದಿರ್ತಾನೆ ಎಂಬ ಯೋಚನೆ ಇರುತ್ತೆ ಅವನಿಗೀಗ. ನಾಳೆ ಬಾ ಅಂತ ಹೇಳಿ ಬಂದಾಗ ಅವನೇ ಇರೋದಿಲ್ಲ, ಎಷ್ಟೋ ಸಲ ನಾಪತ್ತೆ ಇರೋದಿಲ್ಲ, ರಜಾಕ್ಕೆ ಹೋಗ್ಬಿಟ್ಟಿರ್ತಾನೆ, ಇರೋ ಕಾಫಿಗೆ ಹೋಗ್ಬಿಟ್ಟಿರ್ತಾನೆ. ಎಷ್ಟು ಕಾಯ್ಕೊಂಡು ಕೂತಿರ್ಬೇಕು ಆ ಟೈಮ್ ನೋಡಿ. ಇದೆಲ್ಲ ಎಷ್ಟು ಜನಕ್ಕೆ ಗೊತ್ತಿದೆ? ನಿತ್ಯ ನಮ್ಮ ಆಫೀಸ್ ಕೆಲಸ ದೇವ್ರ ಪೂಜೆ ಆಗುತ್ತೆ, ತುಂಬ ಜನಕ್ಕೆ ಗೊತ್ತಿಲ್ಲ. ದೇವ್ರ ಬಂದು ಕೂಡ ಸಾರಿಗ್ರಾಮ ಪೂಜೆ ಹೇಗೆ ದೇವ್ರ ಪೂಜೆ ಆಗ್ತದೋ, ಆಫೀಸರ ಕೆಲಸ ದೇವ್ರ ಪೂಜೆ ಆಗ್ತದೆ. ಅದನ್ನು ಭಗವಂತ ಹೇಳ್ತಾನೆ. ಅಂದರೆ ನಾವು ಪೂಜೆ ಮಾಡದೆ ಪ್ರತಿ ಕ್ಷಣವೂ ದೇವ್ರನ್ನ ಆರಾಧನೆ ಮಾಡೋದು, ಪ್ರತಿ ಕ್ಷಣದಲ್ಲೂ ಪೂಜೆ ಮಾಡಲಿಕ್ಕೆ ಬರ್ತದೆ. ದೇವ್ರು ಇಷ್ಟ ವಿಶೇಷ ಅನುಕೂಲ ಮಾಡಿಕೊಟ್ಟಿದ್ದ. ಜನಗಳಿಗೆ ಮಾಡೋದು ನನ್ನ ಪೂಜೆ ಆಗುತ್ತೆ, ನನ್ನ ಪೂಜೆ ನನ್ನ ಪೂಜೆ ಆಗುತ್ತೆ, ನಿನ್ನ ಒಳಗೆ ಏನು ನನ್ನನ್ನು ಚಿಂತನೆ ಮಾಡ್ತೇಲ್ಲ ಅದು ನನ್ನ ಪೂಜೆ ಆಗುತ್ತೆ. ಹೀಗೆ ಭಗವಂತನ ಆರಾಧನೆ ಅತ್ಯಂತ ವಿಶಾಲವಾದ ಪರಿಕಲ್ಪನೆಯನ್ನು ಭಗವದ್ಗೀತೆ ಕೊಡೋದಕ್ಕೆ ಗೀತಾ ಸುಗೀತಾ ಕರ್ತವ್ಯ ಹಿಮನ್ಯೈ ಶಾಸ್ತ್ರ ಸಂಗ್ರಹೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸ್ತೃತ. ಇದನ್ನೆಲ್ಲ ಯೋಚನೆ ಮಾಡಿದರೆ ಧರ್ಮರಾಜ ರಾಜಸೂಯಾಗ ಮಾಡಬೇಕಿಲ್ಲ. ಕೃಷ್ಣ ಏನು ತಂದೆ ಹೇಳ್ಕೊಳ್ತಿದ್ದಾರೆ ಮಾಡಬೇಕು ಅಂತ ಹೇಳಿಬಿಟ್ಟು ಕೃಷ್ಣನ ಕರೀತಾನೆ, ಕೃಷ್ಣ ನಾನೀಗ ರಾಜಸೂಯಾಗ ಮಾಡಬೇಕು, ಏನು ಹೇಳ್ತೀ ಅಂತ ಕೇಳಿ. ಏನು ಹೇಳಬೇಕು? ಕೃಷ್ಣ ಹೇಳಿದ, ಓ ಭಾರಿ ಒಳ್ಳೆ ಕೆಲಸ ಮಾಡಲೇಬೇಕು ಧರ್ಮರಾಜ, ರಾಜಸೂಯಾಗ ಮಾಡಿದರೆ ಏನಾಗುತ್ತೆ ಗೊತ್ತಾ, ಬ್ರಹ್ಮ ಪದವಿ ಬರುತ್ತೆ ಅಂತ ಹೇಳ್ತಾನೆ ಕೃಷ್ಣ. ನಿಮ್ಮ ತಂದೆ ಮಾತು ನಡೆಸೋದು ಸೆಕೆಂಡರಿ, ಬ್ರಹ್ಮ ಪದವಿ ಸಿಗುತ್ತೆ. ಅಷ್ಟೇ ಅಲ್ಲ, ಚಕ್ರವರ್ತಿ ಆಗ್ತಿ ಭೂಲೋಕದೊಳಗೆ, ಬೇಕಾಷ್ಟು ಅನುಕೂಲತೆಗಳುಂಟು, ಅವಶ್ಯ ಮಾಡಬೇಕು. ಕೊನೆಗೊಂದು ಮಾತು ಸೇರಿಸ್ತಾನೆ, ಆದರೆ ಧರ್ಮರಾಜ ಹುಷಾರು. ರಾಜಸೂಯ ಮಧ್ಯತೆ ಜರಾಸು ತೇತು ಜೀವತಿ, ಜರಾಸಂದ ಬದುಕಿರೋವರೆಗೂ ರಾಜಸೂಯಾಗ ಯಾಕಪ್ಪ ಮಾಡ್ತೀಯಾ? ಕೃಷ್ಣ ಕೇಳಿದ ಪ್ರಶ್ನೆ ಇದೆ. ಧರ್ಮರಾಜ ಏನು ಮಾಡಿದನಂತೆ, ಕೃಷ್ಣ ಆಗಿದ್ದ ರಾಜಸೂಯಾಗ ಕೈಬಿಟ್ಟೆ ಅಂತ ಹೇಳಿದ್ರು. ನೋಡಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಕೃಷ್ಣ ಹೇಳಿದ್ದೇನು, ದುಃಖಮಿತ್ತೇವ ಯತ್ ಕರ್ಮ ಕಾಯಕ್ಲೇಶ ಭಯಾತ್ಯಜಿ, ಓ ಭಾರಿ ಕಷ್ಟ ನಾ ಮಾಡೋದಿಲ್ಲ ಅಂತ ಹೇಳಿದ್ರು. ಧರ್ಮರಾಜನ ತ್ಯಾಗ ಏನಿದು ರಾಜಸ ತ್ಯಾಗ. ಮೊದ್ಲೇನು ಮಾಡಿದ್ ಹೀಗೆ ರೀತಿ ಮಾಡಿದ್ರೆ, ನಮ್ಮಪ್ಪ ಹೇಳ್ಕೊಳ್ತಿದ್ದಾನೆ ರಾಜಸ್ಯಾಗ ಮಾಡಬೇಕು ಅಂದ್ರೆ, ಅವನ ಅಪ್ಪನಿಗೆ ಏನು ಗೊತ್ತಾಗುತ್ತಾರೆ ಕೂತರು ಸ್ವರ್ಗದೊಳಗೆ ತಾವರ ಮಾಡು ಅಂತ ಹೇಳ್ತಾನೆ. ಅವನು ಮಾಡಲಿ, ಅವನು ಮಾಡಲಿಲ್ಲ, ನಾವ್ಯಾಕೆ ಮಾಡಬೇಕು, ಹೋಗ್ಲಿ, ಇದು ತಾಮಸತ್ಯಾಗ. ನಾನು ಮಾಡೋದೇ ಇಲ್ಲ ಅಂದ್ರೆ ತಾಮಸತ್ಯಾಗ. ದಾಸನನ್ನು ಕೊಂದು ಮಾಡಬೇಕು ಅಂತ ಹೇಳುತ್ತೆ, ಸೊ ಪ್ರಾಬ್ಲಮ್ ಬಂತಲ್ಲ. ನಿವರ್ತಿತಂ ಮನಃಕೃತೋ, ಕೃಷ್ಣ ಯಾಗ ಮಾಡಿ ಕೃಷ್ಣಾರ್ಪಣ ಅಲ್ಲ, ಯಾಗನೇ ಕೃಷ್ಣಾರ್ಪಣ ಅಂತ ಕುತ್ಕೊಂಡ್ಬಿಟ್ಟ ಧರ್ಮರಾಜ. ಆಗ ಭೀಮಸೇನ ಮಾತಾಡ್ತಾನೆ, ಅಣ್ಣ ಏನ್ ಮಾತಾಡ್ತಾ ಇದ್ದೀರಿ, ಹಾಗೆಲ್ಲ ಮಾಡ್ಲಕ್ಕೆ ಹೋಗ್ಬಾರ್ದು ನೋಡು. ನಿಜಾನುಭಾವ ವರ್ಜಿತ ಹರೇರ ಅನುಗ್ರಹ ಉಚ್ಚಿತ ಮಹಾಪ್ರಯತ್ನ ವರ್ಜಿತ ಜನಾನ ಜಗ್ಮುರುನ್ನತಿ. ಯಾರಿಗೆ ಸ್ವಂತ ಯೋಗ್ಯತೆ ಇಲ್ಲ, ಯಾರಿಗೆ ದೇವರ ದಯೆ ಇಲ್ಲ, ಯಾರು ವಿಶೇಷ ಪ್ರಯತ್ನವನ್ನು ಮಾಡೋದಿಲ್ಲ, ಅವರ ಕೈಲಿ ಆಗೋದಿಲ್ಲ ಅಷ್ಟೇನೆ. ಇವತ್ತು ದೇವರ ದಯೆ ಇದೆ, ಕೃಷ್ಣ ಇದ್ದಾನೆ, ನನ್ನಲ್ಲಿ ಯೋಗ್ಯತೆ ಇದೆ, ಜನಾರ್ದನ ಕೊಲ್ಲಬೇಕಾಗಿದೆ, ಕೊಲ್ಲೋಣ, ಯಾಗ ಮಾಡೋಣ. ಮಾಡೋದಿಲ್ಲ ಯಾಕೆ ಅಂತಿ, ಯಾಕಂತಿ ಅಂತ ಹೇಳಿದ್ದ. ಕೃಷ್ಣ ಹೇಳ್ತಾನೆ, ಭಲೇ ಭೀಮಸೇನ, ನೀ ಹೇಳಿದ್ದು ಕರೀರಿ ಅಂತ ಹೇಳಿದ್ದ. ಅಂದ್ರೆ ಭೀಮಸೇನಂದು ನಾವು ಯಜ್ಞ ಮಾಡಿ ಕೃಷ್ಣಾರ್ಪಣ ಅನ್ನೋಣ, ತಾತ್ವಿಕ ತ್ಯಾಗ. ಧರ್ಮರಾಜನದು ರಾಜಸತ್ಯಾಗ, ದುರ್ಯೋಧನಾದಿಗಳದೆಲ್ಲ ತಾಮಸತ್ಯಾಗ. ಕೃಷ್ಣ ಬಂದು ಹೇಳ್ತಾರ, ಪಾಂಡವ ರಾಜ್ಯ ಕೊಟ್ಟುಬಿಡು ಅಂತ ಕೇಳಿದ್ರೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅದು ರಾಜಸತ್ಯಾಗ, ಅದು ತಾಮಸ. ದುರ್ಯೋಧನ ತಾಮಸ, ಧರ್ಮರಾಜ ರಾಜಸ, ಭೀಮಸೇನ ಸಾತ್ವಿಕ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾವ್ಯಾವ ಕಾಲದಲ್ಲಿ ಏನು ಮಾಡಬೇಕು ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ. ಇದು ಭಗವದ್ಗೀತೆ ಥೀರೆ. ಇದು ಮಹಾಭಾರತದಲ್ಲಿ ಬಂದಿದೆಯಲ್ಲ, ಅದಿಷ್ಟು ಅದು ದೃಷ್ಟಾಂತಗಳು. ನಿರ್ಧರಿಸ ಸರ್ವ ದೃಷ್ಟಾಂತ ಸರ್ವಶಾಸ್ತ್ರಾಣಾಂ, ಪ್ರತಿ ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತ. ಯಾವುದೇ ಒಂದು ಇನ್ಸಿಡೆಂಟ್ ತಗೊಳ್ಳಿ ಮಹಾಭಾರತದಲ್ಲಿ, ಶಾಸ್ತ್ರ ತತ್ವಕ್ಕೆ ಒಳ್ಳೆಯ ದೃಷ್ಟಾಂತ. ಹೇಗೆ ಮನುಷ್ಯ ಬದುಕಬೇಕು, ಯಾವ್ಯಾವುದಕ್ಕೆ ಏನೇನು ನಿದರ್ಶನ, ಒಳ್ಳೆಯದಕ್ಕೆಲ್ಲ ನಿದರ್ಶನ ಪಾಂಡವರ ಕಥೆ, ಕೆಟ್ಟದಕ್ಕೆಲ್ಲ ದೃಷ್ಟಾಂತ ಕೌರವರ ಕಥೆ. ಧರ್ಮ ಹೇಳ್ತಾನೆ, ಧೃತರಾಷ್ಟ್ರ ಹೇಳ್ತಾನೆ, ಅಲ್ಲಯ್ಯ ದುರ್ಯೋಧನ, ಪಾಂಡವರ ಸಂಪತ್ತು ಅಷ್ಟಿದೆ ಅಂತ ಯಾಗ ಮಾಡಿದ್ರು ಅಂತ ಓಡಾಡ್ತಿದ್ದಿಲ್ಲ ಒಂದೇ ಸಮನೆ, ಯಾಕೆ ಓಡಾಡ್ತೀಯ, ನೀನು ರಾಜಸ್ವ ಯಾಗ ಮಾಡು ಅಂತ ಹೇಳ್ತಾನೆ. ಧೃತರಾಷ್ಟ್ರ ತನ್ನ ಮಗನ ಹೇಳಿದ್ರು, ರಾಜಸ್ವ ಯಾಗ ಮಾಡಿಬಿಡು, ಏ ಅಪ್ಪ ಅದೆಲ್ಲ ಸಾಧ್ಯ ಇಲ್ಲ, ನಾನು ಜೂಜಾಡೋನೇನು ಶುರು ಮಾಡ್ತಾನೆ. ಎಲ್ಲಿಂದೆಲ್ಲಿಗೆ, ಎಲ್ಲಿಯ ಯಾಗ ಎಲ್ಲಿಯ ಜೂಜು, ಸಂಬಂಧನೇ ಇಲ್ಲ. ಅಂದರೆ ದುರ್ಯೋಧನ ಬಿಟ್ಟಿದ್ದು ರಾಜಸ್ವ ಯಾಗವನ್ನು ತಾಮಸತ್ಯಾಗ, ಧರ್ಮರಾಜ ಮಾಡಿ ಕೊಟ್ಟಿದ್ದು ರಾಜಸವಾಗಿ ಸರಿ ಹೋಯಿತು, ಭೀಮಸೇನ ಮಾಡಿದ್ದು ಮಾತ್ರ ಅತಿ ಶ್ರೇಷ್ಠವಾದ ಕಾರ್ಯವನ್ನು ಮಾಡುತ್ತೆ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಭಾರಿ ಭಾರಿ ಶ್ರೇಷ್ಠ. ಇನ್ನೊಬ್ರು ಯಾರೋ ಬಡೆ ಮೇಲೆ ಕೂಡಿ ಅಂತ ಯಾರೋ ಹೇಳಿದರು, ನೀನು ಕೂಡು ಮಾಡೋದಿಲ್ಲ, ನಾನು ಕೂಡೋದಿಲ್ಲ ಅಂತ ಹೇಳಿದ್ರು. ಹೀಗೆ ದೊಡ್ಡ ಯಜ್ಞ ಇದನ್ನು ಕೂಡೋದಿಲ್ಲ ಅಂತ ಹೇಳ್ತೀಯಲ್ಲ, ಜಾಗ ಮಾಡ್ತೀಯಲ್ಲ ಅಂದ್ರೆ, ಇಲ್ಲ ಇಲ್ಲ ನಮ್ಮ ಅಪ್ಪನ ಕೂಡಿಸಿ ಮಾಡ್ತೇನೆ ಅಂತ ಹೇಳಿದ. ಓ ಭಾರಿ ಗ್ರೇಟ್ ಆಗಿಬಿಡ್ತೀವಿ ಬಿಡಿ ಅಂತ, ಖರ್ಚು ಮಾಡೋದು ಇವನು, ನಮ್ಮ ಅಪ್ಪನ ಕೊಡಿಸ್ತೇನೆ ಅದಕ್ಕೆ. ಆ ಭಲೆ 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 ಅಂತ ನೋಡಿ, ತ್ಯಾಗ ಆತ್ವಿಕ ತ್ಯಾಗ. ಇದೆಲ್ಲ ಖರ್ಚು ತಂದು ಪ್ರತಿಯೊಂದು ತಂದೇನೆ, ಆದ್ರೆ ಪೀಠದಲ್ಲಿ ಮಾತ್ರ ತಾನು ಕೊಡ್ತಾ ಇಲ್ಲ, ಇನ್ನೊಬ್ಬನ ಕುಡಿಸಿಬಿಡ್ತ. ಎಷ್ಟು ಗೌರವ ಬಂತಾಗ, ಇನ್ನಕ್ಕೆ ಅದ್ರ ಜೊತೆ ಯಾರೋ ಮಾಡಿ ತಾನು ಮಾಡಿ ಕುತ್ಕೊಂಡ್ಬಿಡ್ತಾನೆ, ಫಸ್ಟ್ ಚೇರ್ ಕುತ್ಕೊಂಡ್ಬಿಟ್ಟಿರ್ತಾನಪ್ಪ, ನಾನೇ ನನಗೆ ನನಗೆ ನಾನೇ ಅಂತ ಹೇಳ್ಬಿಟ್ಟು, ಇದು ಸರಿಯಲ್ಲ. ಅಂದ್ರೆ ಎಲ್ಲಿ ಇಲ್ಲಿ ಫಲ ಬೇಕು ಅವನಿಗೆ, ಅಲ್ಲಿ ಅವನಿಗೆ ಫಲ ಬೇಕಿಲ್ಲ, ಅವನಿಗೆ ಕಾರ್ಯ ಆಗಬೇಕಂತೆ. ಇದೆಲ್ಲ ನಮ್ಮ ಜೀವನದಲ್ಲೇ ಕಾಣ್ತೇವೆ, ಇದೆಲ್ಲ ಹೊರಗೆಲ್ಲೋ ಮಾಡಬೇಕಾದ ಪ್ರತಿನಿತ್ಯದಲ್ಲೂ ಕೂಡ ಯೋಚನೆ ಮಾಡ್ತಾನೆ ಇರ್ತೇವೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿ ನಮ್ಮ ಜೀವನಕ್ಕೆ ಚಂದ್ರಲೋಕಕ್ಕೆ ಹೋಗಬೇಕಲ್ಲ, ಆ ಸೈಂಟಿಸ್ಟ್ ಬೇಕು, ಲ್ಯಾಬೊರೇಟ್ರಿ ಬೇಕು, ಕೋಟ್ಯಂತರ ಖರ್ಚು ಬೇಕು. ಭಗವದ್ಗೀತೆ ಹಾಗಲ್ಲ, ನಮ್ಮ ದೇಹನೇ ಒಂದು ಲ್ಯಾಬೊರೇಟ್ರಿ ಇದ್ದಾಗ, ನಮ್ಮ ಜೀವನನೇ ಪ್ರತಿನಿತ್ಯದ ಒಂದು ಸಾಮಗ್ರಿ. ಅದು ಯೋಚನೆ ಮಾಡ್ತಾ ಹೋದರೆ ಎಲ್ಲ ವಿಷಯ ತಿಳ್ಕೊಳ್ಳೋದಕ್ಕೆ ಬರುತ್ತೆ. ಅದಕ್ಕೆ ಅಧ್ಯಾತ್ಮ ಅಂದರೆ ಅದು ಯಾವಾಗಲೂ ನಿತ್ಯದಲ್ಲೂ ಇರಬೇಕು. ಉಸಿರಾಟ ಇದ್ದಾಗ, ಉಸಿರಾಟ ನಿಲ್ಲೋಣ, ಬದಿರಿಗೂ ಉಸಿರಾಟ ಮಾಡೋದಲ್ಲ, ಇಲ್ಲಿ ಫೀಲ್ಡ್ಗೂ ಉಸಿರಾಟ ಮಾಡೋದಲ್ಲ, ಎಂಥ ಕ್ಷಣದಲ್ಲೂ ಉಸಿರಾಟ ಮಾಡ್ತೇನೆ ಇರ್ತೇವಲ್ಲ, ದೇವರನ್ನು ಯಾವಾಗಲೂ ಚಿಂತನೆ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಉಸಿರು ಅಂದರೆ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣದಲ್ಲಿ ಇದ್ದು ಮಾಡಿಸೋದು ಸಾಕ್ಷಾತ್ ಮಹಾಪ್ರಾಣ ನಾರಾಯಣ. ಪ್ರಾಣಸ್ಯ ಪ್ರಾಣ ಸರ್ವಕಾರ ಉಪನಿಷತ್ ಹೇಳ್ತಾ ಇದೆ, ಮುಖ್ಯ ಪ್ರಾಣದಿಂದ ಜಗತ್ತು ಬದುಕಿದೆ. ಆ ಮುಖ್ಯ ಪ್ರಾಣ ಬದುಕಿರೋದು ಆ ಮಹಾಪ್ರಾಣ ಭಗವಂತನಿಂದ. ವಿಷ್ಣು ಸಹಸ್ರನಾಮದಲ್ಲಿ ಪ್ರಾಣ ಅಂತ ಭಗವಂತನ ಹೆಸರು ಬಂದಿದೆ. ಆ ಪ್ರಾಣ ಸಾಕ್ಷಾತ್ ಭಗವಂತ, ಈ ಪ್ರಾಣ ಮುಖ್ಯ ಪ್ರಾಣ. ನಾವೆಲ್ಲ ಬರೀ ಆ ಬರವಿನಿಂದ ಬದುಕಿರೋರೇ ಹೊರತು ಬೇರೆ ಅಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆಯ ಒಂದು ತತ್ವಗಳೆಲ್ಲ, ಅದು ಎಂದೋ ಕೇಳೋದಲ್ಲ, ಯಾರೋ ಕೇಳೋದಲ್ಲ, ಯಾವಾಗಲೂ ಕೇಳೋದಲ್ಲ, ಪ್ರತಿಯೊಬ್ಬರೂ ಪ್ರತಿದಿನ ಪ್ರತಿ ಕ್ಷಣದಲ್ಲಿ ಅದನ್ನು ಅನುಸಂಧಾನ ಮಾಡ್ಕೋತಾ ಹೋದರೆ ಅವನ ಜೀವನ ದೃಷ್ಟಿನೇ ಬೇರೆ ಆಗಿಬಿಡುತ್ತೆ. ಅತ್ಯಂತ ವಿಶಾಲವಾದ ಲೆನ್ಸ್ ಹಾಕ್ಕೊಳ್ದೆ ನೋಡೋದಕ್ಕೂ ಹಾಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಆಗ ಮೈಕ್ರೋಸ್ಕೋಪ್ ಹಾಕ್ಕೊಂಡಾಗ ಕಾಣೋ ರೀತಿಯೇ ಬೇರೆ, ತೆಗೆದಾಗ ಕಾಣೋ ರೀತಿ ಬೇರೆ. ಟೆಲಿಸ್ಕೋಪ್ ಇದ್ದಾಗ ಕಾಣೋ ರೀತಿಯೇ ಬೇರೆ, ತೆಗೆದಾಗ ಕಾಣೋ ರೀತಿ ಬೇರೆ. ವೈರಾ ಕಲರ್ ಇದ್ದಾಗ ಕಾಣೋ ರೀತಿಯೇ ಬೇರೆ, ಬಿಟ್ಟಾಗ ಬೇರೆ. ಇವತ್ತು ಭಗವದ್ಗೀತೆ ಕಣ್ಣೇ ಇದರಿಗಿತ್ತು ಅಂದರೆ ನಾವು ಜಗತ್ತಿನ ನೋಡೋ ದೃಷ್ಟಿಯಲ್ಲಿ ತುಂಬ ಬದಲಾವಣೆ ಕಾಣುತ್ತೆ. ಯಾವ ಜನ ಭಗವದ್ಗೀತೆ ಓದದೇ ಇದ್ದವನಿಗೇನು ಅರ್ಥವಾಗೋದಿಲ್ಲ, ಓದುವರೆಲ್ಲ ಅರ್ಥ ಆಗಬೇಕು ಅಂತ ಒಂದು ಉನ್ನತವಾದ ಕೃತಿ ಭಗವದ್ಗೀತೆ. ಅದನ್ನು ಈ ಬಾರಿ 18ನೇ ಅಧ್ಯಾಯದ ಕೊನೆಗೆ ಹೋಗ್ತಾ ಇದ್ದೇವೆ. ನಾಳೆ ಊರಲ್ಲಿರೋದಿಲ್ಲ, ನಾಳೆ ಪ್ರವಚನ ಇರೋದಿಲ್ಲ. ನಾಳೆ ನಾಡಿದ್ದು ಇಲ್ಲೇ ಹುಣ್ಣಿಮೆ ಸತ್ಯನಾರಾಯಣ ಪೂಜೆಯ ಕಾರ್ಯಕ್ರಮಕ್ಕೋಸ್ಕರವಾಗಿ ನಾಳೆ ಇಲ್ಲಿ ಕಾರ್ಯಕ್ರಮ ಇರೋದಿಲ್ಲ. ನಾಳೆ ಮತ್ತು ನಾಡಿದ್ದು ಎರಡು ದಿವಸ ಪ್ರವಚನ ಇರೋದಿಲ್ಲ. ತಿರುವಾರದಿಂದ ಮತ್ತೆ ಪ್ರಾರಂಭವಾಗಿ ನಿರಂತರ ನಡೆದು ಮುಂದೆ 9 ದಿವಸಗಳ ಕಾಲದಲ್ಲಿ 18 ಅಧ್ಯಾಯರು ಮುಗಿಯುತ್ತೆ, ಭಗವದ್ಗೀತೆಯನ್ನು ಮುಗಿಯುತ್ತೆ. ಶನಿವಾರದಿಂದ ಮುಂದುವರೆಸೋಣ ಮತ್ತೆ ಸರಿಯಾಗಿ. ನಾಳೆ ಮತ್ತು ನಾಡಿದ್ದು 2 ದಿವಸ ಮಾತ್ರ ಇರೋದಲ್ಲೇ ಹೊರತು ಉಳಿದ ದಿವಸ ಇದ್ದೇ ಇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾ.